ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಇಂದಿನಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ. ಹಲವು ಪ್ರಮುಖ ವಿಧೇಯಕಗಳ ಮಂಡನೆ ನಿರೀಕ್ಷೆ. ಸಂವಾದಕ್ಕೆ ಒತ್ತು ನೀಡಿ ರಚನಾತ್ಮಕ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಂತೆ ರಾಜಕೀಯ ಪಕ್ಷಗಳಿಗೆ ಕರೆ ನೀಡಿದ ಉಪರಾಷ್ಟಪತಿ. ವಿಶ್ವದಲ್ಲೇ ತ್ವರಿತ ಪಾವತಿ ವ್ಯವಸ್ಥೆಯಲ್ಲಿ ಭಾರತ ಮುಂಚೂಣಿಯಲ್ಲಿ, ಯುಪಿಐ ಬಗೆಗೆ ಐಎಂಎಫ್ ಪ್ರಶಂಸೆ. ಫಿಡೆ ಮಹಿಳಾ ಚೆಸ್ ವಿಶ್ವಕಪ್, ಭಾರತ ಗ್ರ್ಯಾಂಡ್ಮಾಸ್ಟರ್ ಕೊನೇರು ಹಂಪಿ ಸೆಮಿಫೈನಲ್ ಪ್ರವೇಶ. ವಾರ್ತೆಗಳ ವಿವರ. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗಲಿದೆ. ಆಗಸ್ಟ್ 21ರವರೆಗೆ ಮುಂದುವರೆಯಲಿರುವ ಈ ಅಧಿವೇಶನದಲ್ಲಿ ಒಟ್ಟು 21 ಸಭೆಗಳು ನಡೆಯಲಿವೆ. ಆಪರೇಷನ್ ಸಿಂಧೂರ್ನ ನಂತರ ನಡೆಯುತ್ತಿರುವ ಮೊದಲ ಸಂಸತ್ ಅಧಿವೇಶನ ಇದಾಗಿದೆ. ಸಂಸತ್ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಈ ಅಧಿವೇಶನದಲ್ಲಿ ಚರ್ಚೆಗೆ ಒಳಪಡುವ ಮಹತ್ವದ ವಿಧೇಯಕಗಳು ಹಾಗೂ ಇತರ ಪ್ರಮುಖ ವಿಷಯಗಳನ್ನು ಗುರುತಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿ.
ಇಂದಿನಿಂದ ಆರಂಭವಾಗುತ್ತಿರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಒಟ್ಟು 17 ವಿಧೇಯಕಗಳನ್ನು ಚರ್ಚೆಗಾಗಿ ಮಂಡಿಸುವ ಸಾಧ್ಯತೆ ಇದೆ. ಜನವಿಶ್ವಾಸ್ ತಿದ್ದುಪಡಿ ವಿಧೇಯಕ 2025, ರಾಷ್ಟೀಯ ಕ್ರೀಡಾ ಆಡಳಿತ ವಿಧೇಯಕ 2025 ಮತ್ತು ಮರ್ಚೆಂಟ್ ಶಿಪ್ಪಿಂಗ್ ವಿಧೇಯಕ 2024 ಸೇರಿದಂತೆ ಹಲವು ಪ್ರಮುಖ ವಿಧೇಯಕಗಳು ಮಂಡನೆಯಾಗಲಿವೆ. ಬಿಲ್ಸ್ ಆಫ್ ಲ್ಯಾಂಡಿಂಗ್ ವಿಧೇಯಕ 2024, ಸಾಗರದ ಮೂಲಕ ಸರಕು ಸಾಗಣೆ ವಿಧೇಯಕ 2024, ಕರಾವಳಿ ಶಿಪ್ಪಿಂಗ್ ವಿಧೇಯಕ 2024, ಭಾರತೀಯ ಬಂದರುಗಳ ವಿಧೇಯಕ 2025 ಹಾಗೂ ಆದಾಯ ತೆರಿಗೆ ವಿಧೇಯಕ 2025 ಕೂಡ ಚರ್ಚೆಗೆ ತೆಗೆದುಕೊಳ್ಳುವ ನಿರೀಕ್ಷೆ ಇದೆ. ಸಂಸತ್ತಿನಲ್ಲಿ ಎತ್ತಲ್ಪಡುವ ಮಹತ್ವದ ವಿಷಯಗಳ ಕುರಿತು ಚರ್ಚೆ ನಡೆಸಲು ಸಿದ್ದವಿದೆ ಎಂದು ಸರ್ಕಾರ ತಿಳಿಸಿದೆ. 18ನೇ ಲೋಕಸಭೆಯ 5ನೇ ಅಧಿವೇಶನದ ಮೊದಲ ದಿನವಾದ ಇಂದು ಅಧಿವೇಶನದ ಆರಂಭಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಳ್ಳಲಿದ್ದಾರೆ.
ಇಂದು ಆರಂಭವಾಗಲಿರುವ ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೆ ಪೂರ್ವಭಾವಿಯಾಗಿ ನಿನ್ನೆ ಉಭಯ ಸದನಗಳ ಸುಗಮ ಕಾರ್ಯನಿರ್ವಹಣೆಗೆ ಕೇಂದ್ರ ಸರ್ಕಾರ ಸರ್ವಪಕ್ಷ ಸಭೆಯನ್ನು ಕರೆದಿತ್ತು. ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಪ್ರತಿನಿಧಿಸುವ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಕಿರಣ್ ರಿಜಿಜು, ಸಭೆ ರಚನಾತ್ಮಕವಾಗಿದ್ದು ಸದನದ ನಾಯಕರು ತಮ್ಮ ಪಕ್ಷಗಳ ನಿಲುವು ಮತ್ತು ಅಧಿವೇಶನದಲ್ಲಿ ಚರ್ಚಿಸಲಾಗುವ ವಿಷಯಗಳನ್ನು ಮಂಡಿಸಿದರು. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳೆರಡೂ ಉತ್ತಮ ಸಮನ್ವಯದಿಂದ ಒಟ್ಟಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು. ಆಪರೇಷನ್ ಸಿಂಧೂರ್ ನಂತರ ಪ್ರಮುಖ ವಿಷಯಗಳ ಕುರಿತು ಸಂಸತ್ತಿನಲ್ಲಿ ಮುಕ್ತ ಚರ್ಚೆ ನಡೆಸಲು ಸರ್ಕಾರ ಸಿದ್ದವಿದೆ. ಭಾರತ ಪಾಕಿಸ್ತಾನ ನಡುವೆ ಮಧ್ಯಸ್ಥಿಕೆ ಕುರಿತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗಳ ಕುರಿತು ಸರ್ಕಾರ ಸೂಕ್ತವಾಗಿ ಪ್ರತಿಕ್ರಿಯಿಸಲಿದೆ. ಜಸ್ಟಿಸ್ ವರ್ಮಾ ಮಹಾಭಿಯೋಗದ ಕುರಿತಂತೆ ಸರ್ಕಾರ ಎಲ್ಲ ಪಕ್ಷಗಳ ಅಭಿಪ್ರಾಯವನ್ನು ಪರಿಗಣಿಸಿ ಪ್ರಕ್ರಿಯೆಯನ್ನು ಮುಂದುವರಿಸಲಿದೆ ಎಂದು ಸಚಿವ ಕಿರಣ್ ರಿಜಿಜು ಹೇಳಿದರು.
We are very open to discussion on important issues like Operation Sindhur related to all the incidents right from the attack in the Pahalgam. These are issues of great national importance. Government is not shying away from discussion. The only thing I'm saying is we will discuss under certain rules, certain procedure.
ಬಿಹಾರ ವಿಧಾನಮಂಡಲದ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭವಾಗಲಿದೆ. 5 ದಿನಗಳ ಅಧಿವೇಶನ ಇದೇ 25ರವರೆಗೆ ನಡೆಯಲಿದೆ. ಇದೇ ವರ್ಷದ ಅಕ್ಟೋಬರ್ ನವೆಂಬರ್ ವೇಳೆಯಲ್ಲಿ ವಿಧಾನಸಭೆ ಚುನಾವಣೆಗಳು ನಡೆಯಲಿರುವ ಹಿನ್ನೆಲೆ ಪ್ರಸಕ್ತ ರಾಜ್ಯ ವಿಧಾನಸಭೆಯ ಕೊನೆಯ ಅಧಿವೇಶನ ಇದಾಗಿದೆ. ಹಾಗೆಯೇ ಗೋವಾ ವಿಧಾನಸಭೆಯ ಮುಂಗಾರು ಅಧಿವೇಶನವು ಇಂದಿನಿಂದ ಆರಂಭವಾಗಿ ಆಗಸ್ಟ್ 8ರವರೆಗೆ ನಡೆಯಲಿದೆ. ಈ ವೇಳೆ 16 ವಿಧೇಯಕಗಳನ್ನು ಸರ್ಕಾರ ಮಂಡಿಸುವ ನಿರೀಕ್ಷೆ ಇದೆ. ನವದೆಹಲಿಯಲ್ಲಿ ನಿನ್ನೆ ನಡೆದ ರಾಜ್ಯಸಭಾ ಇಂಟರ್ನ್ಶಿಪ್ ಕಾರ್ಯಕ್ರಮ ಆರ್ಎಸ್ಐಪಿ 8ನೇ ಬ್ಯಾಚ್ನಲ್ಲಿ ಭಾಗವಹಿಸುವವರ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಉಪರಾಷ್ಟಪತಿ ಜಗದೀಪ್ ಧನ್ಕರ್ ಅವರು, ಭಾರತವು ಐತಿಹಾಸಿಕವಾಗಿ ಸಂವಾದ, ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕೆ ಹೆಸರುವಾಸಿಯಾಗಿದೆ. ಅರ್ಥಪೂರ್ಣ ಚರ್ಚೆ ಮತ್ತು ಗಂಭೀರ ಚರ್ಚೆಗಳು ದೇಶವನ್ನು ಉನ್ನತ ಎತ್ತರಕ್ಕೆ ಕೊಂಡೊಯ್ಯುತ್ತವೆ ಎಂದು ಹೇಳಿದ ಅವರು, ರಾಜಕೀಯ ಪಕ್ಷಗಳು ರಚನಾತ್ಮಕ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಂತೆ ಮನವಿ ಮಾಡಿದರು. ಪ್ರತಿಯೊಂದು ರಾಜಕೀಯ ಪಕ್ಷವು ರಾಷ್ಟೀಯ ಅಭಿವೃದ್ಧಿಯ ಕಡೆಗೆ ಬದ್ಧತೆಯನ್ನು ಹೊಂದಿದೆ ಮತ್ತು ಈ ಮನಸ್ಥಿತಿಯನ್ನು ಖಚಿತಪಡಿಸಿಕೊಳ್ಳುವುದು ಯುವಕರ ಕರ್ತವ್ಯವಾಗಿದೆ ಎಂದು ಅವರು ಹೇಳಿದರು. ರಾಜಕೀಯವು ಎಂದಿಗೂ ಏಕಮುಖವಾಗಿರಲು ಸಾಧ್ಯವಿಲ್ಲ. ವಿಭಿನ್ನ ರಾಜಕೀಯ ಚಿಂತನೆ ಪ್ರಕ್ರಿಯೆಗಳು ಇರುತ್ತವೆ. ರಾಜಕೀಯ ಎಂದರೆ ಒಂದೇ ಉದ್ದೇಶವನ್ನು ಸಾಧಿಸುವುದು, ಆದರೆ ವಿಭಿನ್ನ ರೀತಿಯಲ್ಲಿ ಎಂಬುದನ್ನು ಎತ್ತಿ ತೋರಿಸುತ್ತದೆ ಹಾಗೂ ರಾಜಕೀಯ ತಾಪಮಾನವನ್ನು ತಗ್ಗಿಸಲು ದೇಶದ ಪ್ರತಿಯೊಬ್ಬರ ಪಾಲ್ಗೊಳ್ಳುವಿಕೆ ಅಗತ್ಯ ಎಂದು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಸತ್ಯ ಮತ್ತು ವಿಶ್ವಾಸಾರ್ಹ ಸುದ್ದಿಗಾಗಿ ಕೇಳಿ ಆಕಾಶವಾಣಿ ವಾರ್ತೆ.
ಪ್ರತಿದಿನ ನಿಮಗಾಗಿ 7 ಕನ್ನಡ ವಾರ್ತಾ ಸಂಚಿಕೆಗಳನ್ನು ಪ್ರಸಾರ ಮಾಡುತ್ತೇವೆ. 4 ಪ್ರದೇಶ ಸಮಾಚಾರ ಹಾಗೂ 3 ರಾಷ್ಟ್ರೀಯ ವಾರ್ತೆಗಳು.
ಪ್ರಾದೇಶಿಕ ಸುದ್ದಿ ವಿಭಾಗದಿಂದ ಪ್ರತಿದಿನ ಬೆಳಿಗ್ಗೆ 7:05, 7:35, ಮಧ್ಯಾಹ್ನ 12:10, 2:30, ಸಂಜೆ 6:40 ಹಾಗೂ ರಾತ್ರಿ 7:35 ವಾರ್ತಾ ಪ್ರಸಾರವನ್ನು ಆಲಿಸಬಹುದು.
ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ.
ಈ ಆಪ್ ಮೂಲಕ ಕನ್ನಡ ಮಾತ್ರವಲ್ಲದೆ ವಿವಿಧ ರಾಜ್ಯಗಳ ಸುದ್ದಿ ಸಮಾಚಾರವನ್ನು ಸಹ ಕೇಳಬಹುದು.
ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್ ಮಾಡಿ ಅಥವಾ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡಿ.
ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಈ ವರ್ಷ ಜೂನ್ನಲ್ಲಿ ಒಟ್ಟು 24.03 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 18.39 ಬಿಲಿಯನ್ ವಹಿವಾಟುಗಳನ್ನು ದಾಖಲಿಸಿದ್ದು, ತ್ವರಿತ ಪಾವತಿಗಳ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಎಂದು ಅಂತಾರಾಷ್ಟೀಯ ಹಣಕಾಸು ನಿಧಿ ಐಎಂಎಫ್ ತಿಳಿಸಿದೆ. ಈ ಕುರಿತು ಒಂದು ವರದಿ.
ಬೆಳೆಯುತ್ತಿರುವ ರಿಟೇಲ್ ಡಿಜಿಟಲ್ ಪಾವತಿಗಳು ಪರಸ್ಪರ ಕಾರ್ಯಸಾಧ್ಯತೆಯ ಮೌಲ್ಯ ಎಂಬ ಐಎಂಎಫ್ ವರದಿ ಈ ಕುರಿತು ತಿಳಿಸಿದ್ದು, 2016 ಭಾರತೀಯ ರಾಷ್ಟೀಯ ಪಾವತಿ ನಿಗಮ ಎನ್ಪಿಸಿಐ ಮೂಲಕ ಆರಂಭವಾದ ಯುಪಿಐ ವ್ಯವಸ್ಥೆಯು ಭಾರತದ ಪಾವತಿ ಪರಿಕಲ್ಪನೆಯನ್ನು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದ್ದು, ಬಳಕೆದಾರರು ಒಂದೇ ಮೊಬೈಲ್ ಆಪ್ ಮೂಲಕ ಹಲವು ಬ್ಯಾಂಕ್ ಖಾತೆಗಳನ್ನು ಲಿಂಕ್ ಮಾಡಿಕೊಳ್ಳಬಹುದಾಗಿದೆ ಎಂದು ತಿಳಿಸಲಾಗಿದೆ. ಯುಪಿಐ ಪಾವತಿಗಳನ್ನು ಸುಲಭಗೊಳಿಸುವಷ್ಟೇ ಅಲ್ಲದೆ ಲಕ್ಷಾಂತರ ಸಣ್ಣ ಉದ್ಯಮಿಗಳಿಗೆ ಅಲ್ಪ ವೆಚ್ಚದಲ್ಲಿ ಡಿಜಿಟಲ್ ಪಾವತಿಗಳನ್ನು ಸ್ವೀಕರಿಸಲು ಅವಕಾಶ ನೀಡಿದೆ. ಪ್ರತಿ ತಿಂಗಳು 18 ಶತಕೋಟಿಗೂ ಹೆಚ್ಚು ವಹಿವಾಟುಗಳನ್ನು ಯುಪಿಐ ಮೂಲಕ ನಿರ್ವಹಿಸಲಾಗುತ್ತಿದೆ. ಇದು ಭಾರತದ ಒಟ್ಟು ಡಿಜಿಟಲ್ ಪಾವತಿಗಳಲ್ಲಿ 85% ಹೊಂದಿದೆ. ಜೂನ್ ತಿಂಗಳಲ್ಲಿಯೇ 18.39 ಬಿಲಿಯನ್ ವ್ಯವಹಾರಗಳು ನಡೆದಿದ್ದು, ಇದು ಹಿಂದಿನ ವರ್ಷದ ಜೂನ್ಗಿಂತ 32% ಹೆಚ್ಚಿನ ಪ್ರಮಾಣವಾಗಿದೆ. 491 ದಶಲಕ್ಷ ಬಳಕೆದಾರರು, 65 ದಶಲಕ್ಷ ವ್ಯಾಪಾರಸ್ಥರು ಹಾಗೂ 675 ಬ್ಯಾಂಕ್ಗಳು ಈ ವೇದಿಕೆಗೆ ಜೋಡಿಸಲಾಗಿದೆ. ಯುಪಿಐ ವ್ಯವಸ್ಥೆಯ ವಿಸ್ತರಣೆ ನಗದು ಮತ್ತು ಕಾರ್ಡ್ ಆಧಾರಿತ ಪಾವತಿಗಳಿಂದ ಡಿಜಿಟಲ್ ಆರ್ಥಿಕತೆಯತ್ತ ಭಾರತವನ್ನು ಮುನ್ನಡೆಸಿದೆ. ಇದು ಜನಸಾಮಾನ್ಯರಿಂದ ಸಣ್ಣ ಉದ್ಯಮಗಳವರೆಗೆ ಸುರಕ್ಷಿತ ಪಾವತಿಯ ಮಾರ್ಗವನ್ನು ಸೃಷ್ಟಿಸಿದೆ.
ಕನ್ವರ್ ಯಾತ್ರಾ ಅಂತಿಮ ಹಂತ ತಲುಪುತ್ತಿದ್ದು, ಭಗವಾನ್ ಶಿವನಿಗೆ ಪವಿತ್ರ ಗಂಗಾಜಲವನ್ನು ಅರ್ಪಿಸುವ ನಿಟ್ಟಿನಲ್ಲಿ ಹರಿದ್ವಾರಕ್ಕೆ ಗಂಗಾಜಲವನ್ನು ಸಂಗ್ರಹಿಸಲು ದೊಡ್ಡ ಸಂಖ್ಯೆಯ ಭಕ್ತರ ಸಮೂಹ ಆಗಮಿಸುತ್ತಿದೆ. ಗಂಗಾಜಲ ಪಡೆದ ಬಳಿಕ ಹಿಂದಿರುಗುವ ದಾಖ್ ಕಾನ್ವರಿಯಾಗಳು ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು, ಸಂಚಾರ ಪೊಲೀಸರು ಸಂಚಾರ ನಿರ್ವಹಣೆಗೆ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಿದ್ದಾರೆ. ನಗರ ರಸ್ತೆಗಳಿಂದ ಹರ್ಕಿ ಪೌರಿವರೆಗೆ ಸಂಪೂರ್ಣ ಪ್ರದೇಶ ಭಕ್ತ ಸಮೂಹದಿಂದ ತುಂಬಿದೆ. ಈವರೆಗೆ 2.5 ಕೋಟಿಗೂ ಅಧಿಕ ಕನ್ವರಿಯಾಗಳು ಪವಿತ್ರ ಗಂಗಾಜಲದೊಂದಿಗೆ ಮರಳಿದ್ದಾರೆ. ಕಟ್ಟುನಿಟ್ಟಿನ ಭದ್ರತಾ ವ್ಯವಸ್ಥೆಗಳ ಅಡಿಯಲ್ಲಿ ಜಮ್ಮುವಿನ 19ನೇ ಬ್ಯಾಚ್ನಲ್ಲಿ 3,791 ಯಾತ್ರಿಕರ ಮತ್ತೊಂದು ತಂಡವು ಭಗವತಿ ನಗರ ಯಾತ್ರಿ ನಿವಾಸ್ ಮೂಲ ಶಿಬಿರದಿಂದ ಅಮರನಾಥ ಗುಹಾ ದೇಗುಲಕ್ಕೆ ತೀರ್ಥಯಾತ್ರೆ ಮಾಡಲು ಕಾಶ್ಮೀರ ಕಣಿವೆ ಹೊರಟಿದೆ. ಜಾರ್ಜಿಯಾದ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ನಲ್ಲಿ ಭಾರತದ ಗ್ರ್ಯಾಂಡ್ ಮಾಸ್ಟರ್ ಕೊನೆರು ಹಂಪಿ ಸೆಮಿಫೈನಲ್ ಹಂತಕ್ಕೇರಿದ್ದಾರೆ. ಆ ಮೂಲಕ ಈ ಹಂತ ತಲುಪಿದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕ್ವಾರ್ಟರ್ ಫೈನಲ್ನಲ್ಲಿ ಹಂಪಿ ಚೀನಾದ ಸಾಂಗ್ ಯುಕ್ಸಿನ್ ಅವರನ್ನು ಸೋಲಿಸಿದರು. ಅಂತಾರಾಷ್ಟೀಯ ಮಾಸ್ಟರ್ ದಿವ್ಯಾ ದೇಶ್ಮುಖ್ ಹಾಗೂ ಗ್ರ್ಯಾಂಡ್ ಮಾಸ್ಟರ್ ಹರಿಕಾ ದ್ರೋಣವಲ್ಲಿ ನಿನ್ನೆ ನಡೆದ 2 ಪಂದ್ಯಗಳಲ್ಲಿ ಸಮಬಲ ಸಾಧಿಸಿದ್ದು, ಇಂದು ನಡೆಯಲಿರುವ ಟೈಬ್ರೇಕರ್ ಪಂದ್ಯದಲ್ಲಿ ಸೆಮಿಫೈನಲ್ ಹಂತಕ್ಕೇರಲು ಸೆಣಸಾಟ ನಡೆಸಲಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ ಸಂಸತ್ತಿನ ಮುಂಗಾರು ಅಧಿವೇಶನ ಆರಂಭ, ಹಲವು ಪ್ರಮುಖ ವಿಧೇಯಕಗಳ ಮಂಡನೆ ನಿರೀಕ್ಷೆ. ಸಂವಾದಕ್ಕೆ ಒತ್ತು ನೀಡಿದ ರಚನಾತ್ಮಕ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವಂತೆ ರಾಜಕೀಯ ಪಕ್ಷಗಳಿಗೆ ಕರೆ ನೀಡಿದ ಉಪರಾಷ್ಟಪತಿ. ವಿಶ್ವದಲ್ಲೇ ತ್ವರಿತ ಪಾವತಿ ವ್ಯವಸ್ಥೆಯಲ್ಲಿ ಭಾರತ ಮುಂಚೂಣಿಯಲ್ಲಿ, ಯುಪಿಐ ಬಗೆಗೆ ಐಎಂಎಫ್ ಪ್ರಶಂಸೆ. ಫಿಡೆ ಮಹಿಳಾ ಚೆಸ್ ವಿಶ್ವಕಪ್, ಭಾರತ್ ಗ್ರ್ಯಾಂಡ್ ಮಾಸ್ಟರ್ ಕುನೇರು ಹಂಪಿ ಸೆಮಿಫೈನಲ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.